ವಿಶ್ವಲಿಂಗಭಜಿತ ಬ್ರಹ್ಮೇಶ ಚಕ್ರೋತ್ಕರಾಹ, ಸ್ಫುಲಿಂಗಗಳು ವಿಶ್ವಲಿಂಗಗಳು ಅಂತ ಹೇಳಿದರೆ ಕ್ಷುದ್ರವಾದ ಕಿಡಿ, ಸಣ್ಣ ಸಣ್ಣ ಕಿಡಿಗಳು. ಅಗ್ನೇಹೇ ವಿಚ್ಚರಂತಿ ಉದ್ಗಚ್ಚಂತಿ, ಅಗ್ನಿಯಿಂದ ಹೊರಗೆ ಹಾಗೆ ಬರ್ತಾ ಇವೆಯೋ ಹಾಗೆ. ಏವಮೇವ ಅಸ್ಮಾತ್ ವಿಜ್ಞಾನಮಯಾದ ಆತ್ಮನೋ ಹರೇಹೇ ಸುಪ್ತೌ ಗೃಹೀತಾ ಸರ್ವೇ ಪ್ರಾಣಾಃ ಇಂದ್ರಿಯಾಣಿ. ಏವಮೇವ ಇದೇ ರೀತಿಯೇ ಅಸ್ಮಾತ್ ವಿಜ್ಞಾನಮಯಾದ ಆತ್ಮನಃ, ಈ ಜ್ಞಾನಮಯರಾದಂಥ ಪರಮಾತ್ಮನಾದ ಶ್ರೀಹರಿಯ ಹರೇಹೇ ಶ್ರೀಹರಿಯಿಂದ ಸುಪ್ತೌ ಗೃಹೀತಾ ಸರ್ವೇ ಪ್ರಾಣಾಃ ಇಂದ್ರಿಯಾಣಿ. ಸುಪ್ತವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಪರಮಾತ್ಮ ಹಿಡಿದಿಟ್ಟಿರ್ತಾನೆ. ಸರ್ವೇ ಲೋಕಾ ಭೂರಾದಯ, ಅದೇ ಪ್ರಳಯಕಾಲದ ಎಲ್ಲ ಲೋಕಗಳನ್ನು ಧರಿಸಿರ್ತಾನೆ. ಸರ್ವೇ ದೇವಾ ಚತುರ್ಮುಖಾದಯ, ಎಲ್ಲ ದೇವತೆಗಳನ್ನು ಧರಿಸಿರ್ತಾನೆ. ಸರ್ವಾಣಿ ತದನ್ಯಾನಿ ಸರ್ವಾಣಿ, ಇನ್ನೇನೇನಿದೆಯೋ ಎಲ್ಲವನ್ನೂ ಧರಿಸಿರ್ತಾನೆ. ಭೂತಾನಿ ಪ್ರಾಣಿನಃ ವಿಚ್ಚರಂತಿ ಉತ್ಪದ್ಯಂತೆ, ಆಮೇಲೆ ಜಾಗ್ರತ ಅವಸ್ಥೆಯಲ್ಲಿ ಹೇಗೆ ಇಂದ್ರಿಯಗಳು ಪ್ರವೃತ್ತಿ ಆಗಬೇಕು ಹಾಗೆ ಸೃಷ್ಟಿ ಅವಸ್ಥೆಯಲ್ಲಿ ಪರಮಾತ್ಮ ಎಲ್ಲವನ್ನೂ ಸಹ ಪುನಃ ಸೃಷ್ಟಿ ಮಾಡ್ತಾ ಇದ್ದಾನೆ. ಲೀಯಂತೇಚ, ಸೃಷ್ಟಿಯಲ್ಲಿ ಹಾಗೆ ಲಯದಲ್ಲಿ ಹಾಗೆ, ಏಳೋ ಪ್ರೊಸೆಸ್ಸು ಮಲಗೋ ಪ್ರೊಸೆಸ್ ಹೇಗೋ ಸೃಷ್ಟಿ ಮತ್ತು ಪ್ರಳಯ ಆಗಿರ್ತಾ ಇದೆ. ಲೀಯಂತೇಚ ಇತ್ಯಪಿ ಗ್ರಾಹ್ಯಂ ಅತ್ರ ಯಥಾ ವೃಣನಾಭಿ ತಂತುರ ಉಚ್ಚರೇತ್ ಏವೇವಸ್ಮಾತ್ ಆತ್ಮನ ಸರ್ವೇ ಪ್ರಾಣಾ ಇತ್ತೇತಾವತ ಜಾಗ್ರತ್ಪವರ್ತಕತ್ವರಾಭೇಪಿ ಯಥಾ ಅಗ್ನೇರಿ ಶ್ರಾಂತಪೂರ್ವಕಂ ಸರ್ವಲೋಕಾಹ ಇತ್ಯುಕ್ತಿ ಪ್ರಾಗುಕ್ತ ಪ್ರಾಣಾದಿ ಸರ್ವಶ್ರೇಷ್ಠಸ್ಯ ಉಪಪಾದನಾಯ. ಒಂದು ವೃಣನಾಭಿಯ ದೃಷ್ಟಾಂತ, ಇನ್ನೊಂದು ಅಗ್ನಿ ವಿಶ್ವಲಿಂಗಗಳ ದೃಷ್ಟಾಂತ. ಒಂದು ದೃಷ್ಟಾಂತ ಸಾಕಿತ್ತು, ಇನ್ನೊಂದು ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಯಥಾ ಅಗ್ನೇ ರೀತಿ ದೃಷ್ಟಾಂತಪೂರ್ವಕಂ ಸರ್ವಲೋಕಾಹ ಇತ್ಯುಕ್ತಿ ಪ್ರಾಗುಕ್ತ ಪ್ರಾಣಾದಿ ಸರ್ವಶ್ರೇಷ್ಠಸ್ಯ ಉಪಪಾದನಾಯ. ಪ್ರಾಣಾದಿ ಎಲ್ಲ ಬರೀ ಅಷ್ಟೇ ಹೇಳಿಬಿಟ್ಟಿದ್ದರೆ ಈ ತಾರತಮ್ಯ ಇತ್ಯಾದಿ ಗೊತ್ತಾಗ್ತಿರಲಿಲ್ಲ, ಮತ್ತು ಸರ್ವಶ್ರೇಷ್ಠ ಸರ್ವೋತ್ತಮತ್ವ ದೇವರಿಗೆ ಗೊತ್ತಾಗ್ತಿರಲಿಲ್ಲ ಅಂತ ಎರಡನೇ ದೃಷ್ಟಾಂತವನ್ನು ಕೊಟ್ಟರು. ಆದ್ದರಿಂದ ಎರಡು ದೃಷ್ಟಾಂತಗಳು ಸಾರ್ಥಕ ಅಂತ ಅರ್ಥ. ಉಪನಿಷತ್ತುಗಳು ಶಾಸ್ತ್ರ, ಅದರಲ್ಲಿ ಏನೇ ಹೇಳಿದ್ರು ಅದಕ್ಕೆ ಅರ್ಥ ಇರಲೇಬೇಕು ಅಂತ ಅರ್ಥವನ್ನು ತಿಳ್ಕೊಳ್ಳೋದು ನಿಜವಾದ ಮುಖ್ಯವಾದ ಕರ್ತವ್ಯ. ಯಾವುದೋ ಒಂದು ಕವಿಗಳು ಹೇಳಿದಂತೆ ವಾಕ್ಯ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಆದ್ದರಿಂದ ಒಂದನೇ ದೃಷ್ಟಾಂತಕ್ಕೆ ಒಂದು ಅರ್ಥ, ಎರಡನೇ ದೃಷ್ಟಾಂತಕ್ಕೆ ವಿಶೇಷವಾದ ಅರ್ಥ ಇದೆ ಅಂತ ಹೇಳಿದರು. ಅಂತರ್ಯಾಮಿಣು ಗೋಪ್ಯ, ಅಲ್ಲಿ ಒಂಬತ್ತು ದೃಷ್ಟಾಂತಗಳನ್ನು ಕೊಟ್ಟಾಗ ಅತತ್ವಮಸಿ ಅಂತ ಹೇಳಿದಾಗ ಒಂದೊಂದಕ್ಕೂ ಕೂಡ ಸ್ವಾರಸ್ಯವನ್ನು ಆಚಾರ ತೋರಿಸಿದ್ದಾರೆ, ಏನು ವಿಶೇಷಾಂಶ ಇದೆ ಅಂತೇಳಿ. ಹಾಗೆ ಲೀಯಂತೇಜ ಇತ್ಯಪಿ ಗ್ರಾಹ್ಯಂ ಸರ್ವೇ ಪ್ರಾಣಾ ಇತ್ತೇ ತಾವತ ಜಾಗತ್ ಪ್ರವರ್ತಕತ್ವಲಾಭೇಪಿ ಯಥಾಜ್ಞೇರಿ ದೃಷ್ಟಾಂತಪೂರ್ವಕಂ ಸರ್ವಲೋಕಾಹ ಇತ್ಯುಕ್ತಿ ಪ್ರಾಕೃತ ಪ್ರಾಣಾದಿ ಸರ್ವಶ್ರೇಷ್ಠಸ್ಯ ಉಪಪಾದನಾಯ ಅಂತರ್ಯಾಮಿಣೋ ಗೋಪ್ಯಂ ನಾಮ ಆಹಾ ಹೃದಯಸ್ಯ ಇತಿ. ಅಂತರ್ಯಾಮಿಯಾದ ಪರಮಾತ್ಮನ ಗೋಪ್ಯವಾದ ಹೆಸರೇನು ಅಂದರೆ ಹೃದಯ ಅಂತ ಹೇಳ್ತಾರೆ. ತಸ್ಯ ಹೃದಿಸ್ಥಸ್ಯ ಹರೇ ಉಪನಿಷತ್ ರಹಸ್ಯಂ ನಾಮ ಕಿಮಿತಿ ಸತ್ಯಸ್ಯ ಸತ್ಯಮಿತಿ ತದರ್ಥಂ ಸ್ವಯಮೇವ ವಿರಕ್ತಿ ಪ್ರಾಣಾಹ ಇತಿ. ಹೃದಿಸ್ಥವಾದ ಪರಮಾತ್ಮನಿಗೆ ರಹಸ್ಯವಾದ ನಾಮ ಯಾವುದು ಅಂದರೆ ಸತ್ಯಂ ಅಂತ ಕರೆದು ಪ್ರಾಣ ಇತಿ. ಪ್ರಾಗುಕ್ತ ಪ್ರಾಣಲೋಕ ದೇವಭೂತ, ಪ್ರಾಗುಕ್ತ ಪ್ರಾಣ ಲೋಕ ದೇವಭೂತಾನಿ, ಪ್ರಾಣಗಳು ಲೋಕಗಳು ದೇವಗಳು ಭೂತ ದೇವತೆಗಳು ಭೂತಗಳು. ಪ್ರಾಣಂತೀತಿ ವ್ಯುತ್ಪತ್ಯ ಪ್ರಾಣಪದೇನ ಗ್ರಾಹ್ಯಾನಿ, ಅವಿಷ್ಟು ಕೂಡ ಪ್ರಾಣಶಬ್ದದಿಂದ ವಾಚ್ಯವಾದವರು. ತೇಷಾಮೇವ ಹರಿಹಿ ಸತ್ಯಂ ಸತ್ಯಬ್ದೋ ಅತ್ರ ಜನ್ಮಸ್ಥಿತಿ ಪ್ರಳಯ ಮೋಕ್ಷಪರಹ. ಸತ್ಯಂ ಅಂದರೆ ಜನ್ಮಪ್ರದ ಸ್ಥಿತಿಪ್ರದ ಲಯಪ್ರದ ಅಂತೇಳಿ ಮೂರರ್ಥವನ್ನು ಹೇಳ್ತಕ್ಕಂಥದ್ದು ಅಂತ ಹೇಳಿದರು. ತಾನ್ಯ ಪ್ರಾಣ ಅಂತ ಹೇಳಿದರೆ ಅಲ್ಲ, ಹೌದು ಪ್ರಾಣ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಗ್ರಾಹ್ಯ. ಈ ಪದದಲ್ಲಿ ಮೊದಲು ಪ್ರಾಣಗಳು ಅಂದರೆ ಪ್ರಾಣ, ಲೋಕ ಅಂದರೆ ಲೋಕ, ದೇವ ಅಂದರೆ ದೇವ. ಇಲ್ಲಿ ಪ್ರಾಣ ಅಂತ ಅಷ್ಟೇ ಹೇಳಿಬಿಟ್ರು, ಅಷ್ಟೇ ಹೇಳಿ ಹಿಂದೆ ಹೇಳಿದ್ದೆಲ್ಲ ತಗೋಬೇಕು ಅಂತ ಅರ್ಥ. ಉಪಲಕ್ಷಣ ಅಂತ ಹೇಳಿ ಉಪಲಕ್ಷಣವಾಗಿ ನಾಲ್ಕನ್ನು ತಗೊಂಡ ನಾಲ್ಕು ಸತ್ಯ ಯಾರು ಅಂತ ಹೇಳಿದರೆ ಸತ್ಯ ಅಂದರೆ ಯಾರಂದರೆ ಶಬ್ದಕ್ಕೆ ಅರ್ಥ ಏನು? ಯಾವನು ಸೃಷ್ಟಿಕರ್ತ, ಯಾವನು ಸ್ಥಿತಿಕರ್ತ, ಯಾವನು ಪ್ರಳಯಕರ್ತ, ಯಾವನು ಮೋಕ್ಷಕರ್ತ, ಅವನು ಅಂತ ಅರ್ಥ. ಸತ್ಯ ಶಬ್ದಕ್ಕೆ ಅರ್ಥ, ಅದಕ್ಕೆ ಸತ್ಯಂ ಪರಂ ಧೀಮಹಿ ಭಾಗವತದಲ್ಲಿ ಬಂದಿರತಕ್ಕಂಥ ಮಾತಿಗೆ ಅದೊಂದು ಅರ್ಥ. ಸತ್ಯಂ ಪರಂ ಧೀಮಹಿ, ಜಗ ಸೃಷ್ಟಿಯಾದಿ ಪ್ರವರ್ತಕರಾದ ಹರಿಯನ್ನು ಸ್ಮರಣೆ ಸದಾ ಧ್ಯಾನ ಮಾಡಬೇಕು ಅಂತ ಅರ್ಥ. ಸತ್ಯಮಿತಿ ತದರ್ಥ ಇತ್ಯರ್ಥ. ಅಲ್ಲಿಗೆ ಅಜಾತಶತ್ರು ಬ್ರಾಹ್ಮಣ ಮುಗಿಯಿತು. ಈ ಬ್ರಾಹ್ಮಣ ಅತ್ಯಂತ ಮುಖ್ಯವಾದ ಸಂದೇಶ ಏನು ಅಂದರೆ ದೇವರನ್ನು ಎಲ್ಲ ಕಡೆ ಉಪಾಸನೆ ಮಾಡಬೇಕು, ಆದರೆ ಸರಿಯಾದ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಮಾತ್ರ ಏನು ಮಾಡಬೇಕು? ಬಿಂಬರೂಪನೇ ಉಪಾಸನೆ ಮಾಡಬೇಕು, ಹೃದಯದಲ್ಲೇನೇ ಮಾಡಬೇಕು, ಬಿಂಬರೂಪನೇ ಮಾಡೋದು. ಬಿಂಬರೂಪ ಎಲ್ಲಿರುತ್ತೆ? ಹೃದಯದಲ್ಲಿ. ಆದ್ದರಿಂದ ಹೃದಯಸ್ಥ ರೂಪ ಉಪಾಸನೆ ಎಂದರು ಒಂದೇ, ಬಿಂಬರೂಪ ಉಪಾಸನೆ ಎಂದರು ಒಂದೇ. ಸರಿಯಾಗಿ ಅಂತ ತಿಳ್ಕೊಂಡ್ರೆ ಸರಿ. ಈಗ ಹೇಳ್ತಾರೆ ಎಷ್ಟನೇ ಪುಟ ಅದೀಗ ಯಾಜ್ಞವಲ್ಕಿ ಸೈಂಧವ ತಕ್ಷಿತ ಉಪತಿಷ್ಠಂತೆ ಯಾ ಇಲ್ಲಿದೆ ಸಹೋವಾಚ ಗಾರ್ಗ್ಯೋ. ದುಷ್ಟವಾಲಾಕಿಹಿ ಅತೀತ್ಯ ಜಗತ್ ಸರ್ವಧರ್ಮವರ್ಜಿತತ್ವೇನ ಸ್ಥಿತತ್ವಾದ ಅತಿಷ್ಠ ಅದಲ್ಲಾಗಿತ್ತು. ಆದಿತ್ಯ ಚಂದ್ರ ವಿದ್ಯುತ್ಸು ಭೂತೇಶ್ವಾದರ್ಶ ಏ ವಚ ಗಚ್ಚತ್ಯಾಹ ಗಚ್ಚತ್ ಪಾಶ್ಚಾತ್ಯಶಬ್ದೇ ಚ ಚಕ್ಷುಶ್ಚಾಯಾಗತಂ ತಥಾ ಹಿರಣ್ಯಗರ್ಭಸಂಸ್ಥಂಚ ಸದೋಪಾಸ್ಯ ಹರಿಂ ಪರಂ ಸದೋಪಾಸ್ಯ ಹರಿಂ ಪರಂ ತದ್ದೇವ ಸಾಷ್ಟಿರಾಮೇತ್ಯ ಹೃದ್ಯುಪಾಸ್ಯ ಹರಿಂ ಪುನಃ ಮುಕ್ತಿಮೇತ್ಯಥ ಯೋ ಬಾಹ್ಯಾನ್ ಮುಕ್ತಿಮೇಷ್ಯತಿ ಸೋಪಿತು ಹೃದಿ ಕಿಂಚಿದುಪಾಸ್ಯೈವ ವಿಷ್ಣು ಮುಕ್ತಿಮನೂರಜೇತ್. ಯಾನಿ ಸೂರ್ಯಾದಿನಾಮಾನಿ ವಿಷ್ಣೋಸ್ತಾನಿನ ಸಂಶಯಃ ತದುಕ್ತಾನೇವ ಸೂರ್ಯಾದೇಹೇ ಆಕೃಷ್ಯೈವೋಪಚಾರತಃ ವಿಶೇಷೇಣ ಸಂಬಂಧೋ ಯತಸ್ವಹೃದಿ ಸಂಸ್ಥಿತೆ ಜೀವಸ್ಯಾತೋ ನ ಸೋಮಾದಿ ನಾಮ್ನಾಹೂತೋ ಹರಿಃ ಪರಃ ಜೀವಂಚ ಚಾರಯೇತ್ತತ್ರ ಯಥಾ ವಿಷ್ಣು ಸನಾತನಃ ಸ್ವಪ್ನಂ ಪಶ್ಯತಿ ಜೀವೋಯಂ ಯದಾ ವಿಜ್ಞಾನರೂಪಿಣಂ ಸುಷುಮ್ನಾ ಸಂಸ್ಥಿತಂ ವಿಷ್ಣುಂ ಏತಿ ತತ್ಸುಪ್ತಿಮೇಷ್ಯತಿ ಸಮ್ಯಕ್ ಜ್ಞಾನಮಯಾತ್ ವಿಷ್ಣೋರುತ್ಥಾನಂ ಚಾಪ್ಯಯಂ ವ್ರಜೇತ್ ಪ್ರಾಣಾನಾಂಚೈವ ಲೋಕಾನಾಂ ದೇವಾನಾಂ ಪ್ರಾಣಿನಾಮಪಿ ಸತ್ಯಸತ್ಯೋ ಹರಿಸ್ರಷ್ಟ ಪಾತಾವಿಲಯಕೃತ್ತಥ ನಿಯಂತಾಮೋಕ್ಷತಶ್ಚೈವ ವಿಷ್ಣುರೇವ ಸನಾತನಃ ಇತಿ ನಾರಾಯಣ ಶ್ರುತೌ. ಈ ಬೃಹದಾರಣ್ಯದ ಈ ಮಾತಿಗೆಲ್ಲ ದೊಡ್ಡ ಶ್ರುತಿನ ಕೋಟ್ ಮಾಡಿಬಿಡ್ತಾರೆ. ಇಷ್ಟು ಅಜಾಶತ್ರು ಬ್ರಾಹ್ಮಣದ ಒಟ್ಟು ಸಾರಾಂಶ ಹೇಳತಕ್ಕಂಥ ಮಾತು. ಆದಿತ್ಯ ಚಂದ್ರ ವಿದ್ಯುತ್ ಭೂತೇಶು ಆದರ್ಶ ಇವೆಲ್ಲದರಲ್ಲೂ ಕೂಡ ಉಪಾಸನೆ ಮಾಡಿ ತಿಳ್ಕೊಂಡೆ ಅಂತ ಹೇಳಿದ್ದ ಆತ. ಅದು ಮಾಡಿದರೂ ಕೂಡ ಗಚ್ಚತ್ ಪಾಶ್ಚಾತ್ಯ ಶಬ್ದೇ ಚಕ್ಷುಶ್ಚಾಯಾಗತಂ ತಥಾ. ಅದೇ ರೀತಿ ಚಕ್ಷುಸ್ಸು ಛಾಯೆ ಎಲ್ಲದರಲ್ಲೂ ಉಪಾಸನೆ ಮಾಡಿದರೂ ಕೂಡ ಹಿರಣ್ಯ ಗರ್ಭ ಸಂಸ್ಥಂಚ ಬ್ರಹ್ಮದೇವರಲ್ಲಿ ಹೊರತಂಥ ಉಪಾಸನೆ ಮಾಡಿದರೂ ಕೂಡ ಮಾಡಲೇಬೇಕು ಕೂಡ ಪಡಬಾರದು. ಸದೋಪಾಸ್ಯ ಹರಿಂ ಪರಂ ಸದಾಕಾಲ ಪರಂ ಹರಿಂ ಹರಿರೇವ ಪರಃ ಸರ್ವೋತ್ತಮನಾದ ಪರಿಯನ್ನು ಉಪಾಸನೆ ಮಾಡಿ ಅಥವಾ ಹರಿಯನ್ನು ಸರ್ವೋತ್ತಮತ್ವೇನ ಸರ್ವಗುಣಪೂರ್ಣತ್ವೇನ ಉಪಾಸನೆ ಮಾಡಿ ಮುಕ್ತಿಮೇತಿ ಮುಕ್ತಿ ಹೋಗ್ತಾನೆ. ಯೋ ಅಥ ಯೋ ಬಾಹ್ಯಾನ್ ಮುಕ್ತಿವೇಷ್ಯತಿ ಸೋಪಿತು. ಕೇವಲ ಬಾಹ್ಯ ಉಪಾಸನೆಯಿಂದ ಮುಕ್ತಿ ಹೋಗ್ತಕ್ಕಂಥವ್ರು ಇದ್ದಾರೆ, ಅವರೂ ಕೂಡ ಸೋಪಿತು. ಹೃದಯ ಕಿಂಚಿತ್ ಉಪಾಸ್ಯೈವ ಹೃದಯದಲ್ಲಿ ಸ್ವಲ್ಪ ಉಪಾಸನೆ ಮಾಡಲೇಬೇಕು. ಬಿಂಬರೂಪವನ್ನು ಬಿಂಬರೂಪವಾಸನೆ ಎಂಬುದು ಯಾರಿಗೂ ಎಕ್ಸೆಂಪ್ಷನ್ ಇಲ್ಲೇ ಇಲ್ಲ, ಮಾಡಲೇಬೇಕು. ಕೆಲವರು ವಿಶೇಷವಾಗಿ ಬಿಂಬರೂಪವನ್ನೇ ಮಾಡಬೇಕು, ಕೆಲವರು ಸರ್ವತ್ರ ಮಾಡ್ತಾ ಬಿಂಬರೂಪನ ಹೃದಯದಲ್ಲಿ ಸ್ವಲ್ಪ ಆದರೂ ಮಾಡಬೇಕು. ಕಿಂಚಿತ್ ಉಪಾಸ್ಯೈವ ವಿಷ್ಣು ಮುಕ್ತಿ ಮನೋವ್ರಜೆ ಇಲ್ಲದ್ರೆ ಹೋಗೋದಿಲ್ಲ. ಯಾನೇ ಸೂರ್ಯಾದಿನಾಮಾನಿ ವಿಷ್ಣೋಸ್ತಾನಿನ ಸಂಶಯ ಇಲ್ಲಿ ಸೂರ್ಯನಲ್ಲಿ ತಿಳಿದೇ ಇತ್ಯಾದಿ ಹೇಳ್ತಾರಲ್ಲ, ಸೂರ್ಯಾದಿನಾಮಗಳು ಕೂಡ ವಿಷ್ಣುನಾಮಗಳೇ. ತದುಕ್ತಾನ್ನೇವ ಸೂರ್ಯಾದೇಹಿ ಆಕೃಷ್ಯ ಉಪಚಾರತಃ ಮೂಲತಃ ವಿಷ್ಣುವಾಚಕವಾದ ಶಬ್ದಗಳನ್ನೇನೆ ಆಕೃಷ್ಯ ಏವ ಉಪಚಾರತಃ ಅದನ್ನೇ ಕೆಳಗಡೆಗೆ ಉಪಯೋಗಿಸ್ತಾರೆ. ಸಮಾಕೃಷ್ಟಾತ್ ಸಮಾಕೃಷ್ಟಾದಿಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಸಿಂಹ ಅಂದರೆ ಸಿಂಹನೇ, ಆದರೆ ಚಿತ್ರ ತೋರಿಸಿ ಏನಂತಾರೆ ಇದು ಸಿಂಹ ಅಂತ. ಸಿಂಹ ಅಂದರೆ ಯಾವ್ದು ತೊಗೋಬೇಕು, ನಾವು ಯಾವಾಗಲೂ ಸಿಂಹನೇ ತೊಗೋಬೇಕು. ಆದರೆ ಸಿಂಹ ಚಿತ್ರವನ್ನು ಏನಂತ ಕರೀತಾರೆ, ಸಿಂಹ ಅಂತ ಕರೀತಾರೆ. ಅದೇ ರೀತಿಯೇ ಮುಖ್ಯವಾಗಿ ಸೂರ್ಯ ಅಂದರೆ ನಾರಾಯಣನೇ, ಆದರೆ ನಾರಾಯಣ ಸನ್ನಿಧಾನ ಇರ್ತಕ್ಕಂಥ ಸೂರ್ಯನ ಏನಂತ ಕರೀತಾರೆ, ಸೂರ್ಯ ಅಂತ ಕರೀತಾರೆ ಅಷ್ಟೇ ಹೊರತು ಮುಖ್ಯವಾಗಿ ಸೂರ್ಯಾದಿ ಸಕಲ ಶಬ್ದಗಳು ಕೂಡ ಮುಖ್ಯವಾಗಿ ವಿಷ್ಣುವನ್ನೇ ಹೇಳ್ತಾ ಇವೆ. ವಿಶೇಷೇಣದು ಸಂಬಂಧೋ ಯತಸ್ಸ ಹೃದಯ ಸಂಸ್ಥಿತಿ, ಅದರ ವಿಶೇಷವಾದ ಸಂಬಂಧ ತನ್ನ ಹೃದಯದಲ್ಲಿರ್ತಕ್ಕಂಥ ರೂಪದ ಜೊತೆಗಿದೆ, ಬಿಂಬರೂಪದ ಜೊತೆಗೆ. ಇದು ದೇವ ವಿಶೇಷ ಅಂತ ಹೇಳ್ತಾರೆ. ರೂಪರೂಪಗಳ ಭೇದ ಇಲ್ಲದೆ ಹೋದರೂ ಕೂಡ ಏನಿದೆ, ವಿಶೇಷ ಇದೆ. ಆದ್ದರಿಂದ ಅದು ಒಪ್ಪಲೇಬೇಕು. ಜೀವಸ್ಯ ಅಥೋ ನ ಸೋಮಾದಿ ನಾಂ ಹೂತೋ ಹರಿ ಪರಃ, ಆದ್ದರಿಂದ ನಾವು ಸೋಮ ಇತ್ಯಾದಿ ರೂಪದಿಂದ ಆರಾಧನೆ ಮಾಡೋದೇ ಬೇರೆ. ಜೀವಂಚ ಚಾರಯೇ ತತ್ರ ಯದಾ ವಿಷ್ಣು ಸನಾತನಃ, ಆದ್ದರಿಂದ ಜೀವನ ಹೃದಯಸ್ಥ ರೂಪದ ಆರಾಧನೆ ಮಾಡಿದಾಗ ಮಾತ್ರ ವಿಶೇಷ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿನೇ ಅದನ್ನೇ ಮಾಡಬೇಕು. ಸ್ವಪ್ನಂ ಪಶ್ಯತಿ ಜೀವೋಯಂ ಯದಾ ವಿಜ್ಞಾನ ರೂಪಿಣಂ ಸುಷುಮ್ನ ಸಮಸ್ಥಿತಂ ವಿಷ್ಣುಂ ಏತಿ ತತ್ಸುಪ್ತಿ ಮೇಷ್ಯತಿ. ಸ್ವಪ್ನಗಳನ್ನು ಜೀವ ಕಾಣೋದು ಕೂಡ ವಿಜ್ಞಾನ ಪರಮಾತ್ಮನ ಅನುಗ್ರಹದಿಂದನೇ. ಸುಷುಮ್ನ ಸಂಸ್ಥಿತಂ ವಿಷ್ಣುಂ, ಸುಷುಮ್ನ ನಾಡಿಗೆ ಹೋದ ಕಾಲಕ್ಕೆ ಏನಾಗುತ್ತೆ, ತತ್ಸುಪ್ತಿ ಮೇಷ್ಯತಿ ಸುಪ್ತಾವಸ್ಥೆಗೆ ಹೋಗ್ತಾನೆ. ಸಮ್ಯಕ್ ಜ್ಞಾನಮಯಾತ್ ವಿಷ್ಣು ವೃತ್ಥಾನಂ ಚಾಪ್ಯಯಂ ವ್ರಜೇತ್. ಮುಂದೆ ವಿಶ್ವರೂಪದ ಉಪಾಸನೆಯಿಂದ ವಿಷ್ಣು ಉತ್ಥಾನಂ ಚಾಪ್ಯಯಂ ವ್ರಜೇತ್. ಪರಮಾತ್ಮ ಏನು ಮಾಡ್ತಾನೆ, ಎಚ್ಚರಿಕೆ ಕೊಡ್ತಾನೆ. ಸ್ವಪ್ನ ಸುಷುಪ್ತಿ ಜಾಗ್ರತ ವ್ಯವಸ್ಥೆ ಮೂರನ್ನು ಅವನೇ ಕೊಡೋದು. ಇದು ಯಾವುದರಿಂದ ಕೊಡೋದು, ಬಿಂಬರೂಪನಾಗಿದ್ದು ಪರಮಾತ್ಮ ಕೊಡೋದರಿಂದ ಬಿಂಬರು ಉಪಾಸನೆ ಮಾಡಬೇಕು ಅಂಬುದು ವಿಶೇಷ ಒತ್ತು ಹೇಳ್ತಾರೆ. ಸರ್ವತ್ರ ಇರ್ತಕ್ಕಂಥ ವರಹಾದಿ ರೂಪಗಳಿಂದ ಪರಮಾತ್ಮ ಮಾಡಿದ ಕೆಲಸ ಇದೆ. ಹಿರಣ್ಯಾಕ್ಷ ಸಂಹಾರ ಎಲ್ಲ ಮಾಡಿದ್ದಾಳೆ, ಆದರೆ ಬಿಂಬರೂಪ ಜಾಗ್ರದ ಅವಸ್ಥೆ ಇತ್ಯಾದಿ ಕೊಡೋ ರೂಪ ಮಾತ್ರ ಎಲ್ಲಿರುತ್ತದೋ ಬಿಂಬರೂಪದಲ್ಲಿರೋದ್ರಿಂದ ಇದನ್ನೇ ಉಪಾಸನೆ ಮಾಡಬೇಕು ಎಂಬುದನ್ನು ಕ್ಲಿಯ ಒತ್ತಿ ಹೇಳಿ. ಸಮ್ಯಕ್ ಜ್ಞಾನಮಯಾತ್ ವಿಷ್ಣೋ ವೃತ್ಥಾನಂ ಚಾಪ್ಯಯಂ ವ್ರಜೇತ್ ಪ್ರಾಣಾನಾಂಚೈವ ಲೋಕ. ಸತ್ಯ ಶಬ್ದದ ಅರ್ಥ ಇದು. ಪ್ರಾಣಾನಾಂಚೈವ ಲೋಕಾನಾಂ ದೇವಾನಾಂ ಪ್ರಾಣಿನಾಮಪಿ. ಪ್ರಾಣಗಳಿಗೆ, ಲೋಕಗಳಿಗೆ, ದೇವತೆಗಳಿಗೆ, ಪ್ರಾಣಿಗಳಿಗೆ ಸತ್ಯಸತ್ಯೋ ಹರಿ ಸೃಷ್ಟ. ಸತ್ಯಸತ್ಯರಾಗಿ ಪರಮಾತ್ಮ ಇದ್ದಾನೆ. ಸತ್ಯಸತ್ಯ ಅಂದ್ರೇನು? ಸೃಷ್ಟ, ಪಾತ, ವಿಲಯಕೃತ್, ತಥಾ ನಿಯಂತ, ಮೋಕ್ಷದಶ್ಚೈವ. ಇಷ್ಟರ್ಥ ಅದಕ್ಕೆ. ಸತ್ಯ ಶಬ್ದಕ್ಕೆ ಇಷ್ಟರ್ಥ ಇದೆ ಅಂತ ಹೇಳ್ತಾರೆ. ಸೃಷ್ಟ, ಪಾತ, ವಿಲಯಕೃತ್, ತಥಾ ನಿಯಂತೋ ಮೋಕ್ಷದಶ್ಚೈವ. ವಾಯುರೇವ ಸನಾತನ ಇತಿ ನಾರಾಯಣ ಶ್ರುತೌ. ಇದಿಷ್ಟು ನಾರಾಯಣ ಶ್ರುತಿಯಲ್ಲಿ ಬಂದಿದೆ ಅಂಥೇಳಿ ಅದಿಷ್ಟು ವಿಷಯನ ಹೇಳಿದರು. ಅಲ್ಲಿಗೆ ಅಜಾತ ಶತ್ರು ಬ್ರಾಹ್ಮಣ ಮುಗಿಯಿತು. ಅದರ ಮುಖ್ಯ ಸಾರಾಂಶ ಏನೋ, ಬಂದಿದ್ದು ಬ್ರಾಹ್ಮಣ, ಕೇಳಿದ್ದು ಕ್ಷತ್ರಿಯ ಅಜಾತ ಶತ್ರುವನ್ನು. ಆದರೆ ಆತ ಏನು ಮಾಡ್ದ, ನಾನು ಭಾರಿ ಗೊತ್ತಿದೆ ಅಂತ ಬಂದ, ಎಲ್ಲೆಲ್ಲಿ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಬಂದ. ಸಾಲದು ಅಂತ ಹೇಳಿದ. ನೀನೇ ಹೇಳು ಅಂತ ಕೇಳಿದ. ಆ ಕ್ಷತ್ರಿಯ ಹೇಳಬಾರ್ದು ಬ್ರಾಹ್ಮಣಿಗೆ ಆಗಲ್ಲ ಕೂಡ, ಜೊತೆಗಿದ್ದು ಹೇಳ್ತಾನೆ ಹೊರತು ಉಪದೇಶ ಮಾಡೋಕ್ಕೆ ಹೋಗೋದಿಲ್ಲ ನಾನು, ಉಪದೇಶ ಮಾಡಬಾರ್ದು ಅಂಥೇಳಿ. ಬಿಂಬರೂಪವಾಸರೆ ಅತ್ಯಂತ ಮುಖ್ಯ ಕರ್ತವ್ಯ ಅಂತ ಹೇಳಿದ. ಆತ ತಾನು ತನ್ನ ಇದನ್ನೂ ಬಿಡಲಿಲ್ಲ, ವರ್ಣಾಶ್ರಮ ಧರ್ಮದ ವಿವೇಕನೂ ಬಿಡಲಿಲ್ಲ, ಉಪದೇಶ ಮಾಡೋದನ್ನೂ ಬಿಡಲಿಲ್ಲ. ಇದರಿಂದ ಏನಾಯಿತು, ಯಾವುದೇ ಕಾರಣದಿಂದ ಇಂಥ ಪ್ರಸಂಗ ಬಂದಾಗ ಅದು ಅಹಂಕಾರಾದಿಗಳನ್ನು ಪಡೆದೆ ಏನಂತ ಮಾಡೋಕೆ. ಮೇಷ್ಟ್ರು ಹುಡುಗ ಜೊತೆಗಿದ್ದವ್ರು ಎಷ್ಟೇ ಗೈಡ್ ಮಾಡಿದ್ರು ಕೂಡ ಸ್ಟೂಡೆಂಟ್ ಆಗ್ತಾರೆ ಹೊರತು ಅವ್ರು ಮೇಷ್ಟ್ರು ಅಂತ ಕರೆಸ್ಕೊಳ್ಳೋದಿಲ್ಲ. ಇಬ್ಬರು ಇರ್ತಾರೆ, ದಟ್ಟ ಹುಡುಗ, ಬುದ್ಧಿವಂತ ಹುಡುಗ ಇರ್ತಾರೆ. ಅದೆಷ್ಟೇ ಪಾ ಇವನಿಂದನೇ ಮೇಷ್ಟ್ರು ಹೇಳಿದ ಪಾಸ್, ಇವನೇ ಹೇಳಿದ್ದಕ್ಕೆ ಪಾಸ್ ಆಗೋದು. ಆದರೂ ಕೂಡ ಮೇಷ್ಟ್ರು ಅಂತ ಯಾರನ್ನು ಕರಿಬೇಕು, ಮೇಷ್ಟ್ರನ್ನೇ ಕರಿಬೇಕು. ಅವ್ರು ತಾನು ಇವನು ಹೇಳ್ತಾರೆ ಫ್ರೆಂಡಾಗಿ ಹೇಳ್ತಾನೆ ಹೊರತು ಮೇಷ್ಟ್ರಾಗಿ ಹೇಳ್ತಾ ಇಲ್ಲ. ಅದು ಅದು ವಿವೇಕ. ಅದೇ ರೀತಿಯೇ ವಿಶೇಷ ಪ್ರಸಂಗದಲ್ಲಿ ಒಬ್ಬ ಕ್ಷತ್ರಿಯಾದಿಗಳು ತಮ್ಮ ಮೇಲೆಯವ್ರಿಗೆ ಉಪದೇಶ ಮಾಡೋ ಪ್ರಸಂಗ ಬಂದಾಗ ಈ ಒಂದು ವ್ಯವಸ್ಥೆ ಪಾಲನೆ ಮಾಡಬೇಕು ಅಂತ ತಿಳಿಸಿದೆ. ಈ ಮುಂದೆ ಶಿಶು ಬ್ರಾಹ್ಮಣ ಅಂತ ಹೆಸರು. ಶಿಶು ಬ್ರಾಹ್ಮಣ ಮುಂದಿನ ಬ್ರಾಹ್ಮಣ, ಇನ್ನು ಮುಂದೆ ಅವಳು ಮುಖ್ಯವಾದ ಘಟ್ಟ. ಅದು ಶಿಶು ಬ್ರಾಹ್ಮಣ ಅಂದರೆ ಮತ್ತೆ ವಾಯುದೇವರ ಮಹಿಮೆಯನ್ನು ಇನ್ನೊಂದು ರೀತಿ ಹೇಳಕ್ಕೆ ಶುರು ಮಾಡ್ತಾರೆ. ಸೌ ವಾಚ ಗರ್ಗ್ಯ ಯೋ ಹವೈ ಶಿಶುಂ ಸಾಧನಂ ಸಂಪ್ರತಿ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಃ ದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ತಸ್ಯೇವ ಆಧಾರಮಿದಂ ಪ್ರತ್ಯಾಧಾನಂ ಪ್ರಾಣ ಸ್ಥೂಣ ಅನ್ನಂ ದಾಮ. ಯೋ ಹವೈ ಶಿಶುಂ ಸಾಧನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಃ ದ್ವಿಷತಃ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶು ಯೋ ಅಯಂ ಅಧ ಮಧ್ಯಮ ಪ್ರಾಣ ತಸ್ಯೈವ ಆಧಾರಮಿದಂ ಪ್ರತ್ಯಾಧಾರಂ ಪ್ರಾಣಸ್ಥೂಣ ಅನ್ನಂ ದಾಮ. ಇಂದ್ರೇಜಯಾಭಾವೇ ವಿದ್ಯಾ ನ ಸಿದ್ಧ್ಯತಿ ಇತ್ಯತಃ ತತರ್ಥಂ ಕಾಂಚನ ವಿದ್ಯಾಮಾಹ. ಬಹಳ ಮುಖ್ಯ ಇದು. ಇಂದ್ರೇಜಯ ಅಭಾವೇ ವಿದ್ಯಾ ನ ಸಿದ್ಧ್ಯತಿ. ವಿದ್ಯೆ ಓದೇನೋ ಓದಿಬಿಟ್ಟ, ಸಿದ್ಧಿ ಬರಬೇಕೀಗ. ಒಂದು ಭಾಗ ಓದೋದು, ಇನ್ನೊಂದು ಭಾಗ ತಿಳ್ಕೊಳ್ಳೋದು. ಆ ಸಿದ್ಧಿ ಬರದೆ ಹೋದರೆ ಪ್ರಯೋಜನ ಇಲ್ಲ. ಅದು ಸಿದ್ಧಿ ಅದು ಇಂದ್ರಿಯ ಏನು ಬೇಕಾದ್ರೆ ಇಂದ್ರಿಯ ಜಯ ಬೇಕು. ಇಂದ್ರಿಯ ಜಯ ಯಾರಿಗಿಲ್ಲ, ವಿದ್ಯಾ ಸಿದ್ಧಿಗೆ ಬರೋದಿಲ್ಲ. ಯೋ ಹವಾ ಇತ್ಯಾದಿನ ವಾಯು ಗೋವತ್ಸ್ವರೂಪೇಣ ಸರ್ವ ಪ್ರಾಣಿಷು ವರ್ತತೆ. ವಾಯುದೇವರು ಗೋವತ್ಸ್ವರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾರೆ. ಲೋಕೆ ವತ್ಸಸ್ಯ ಸ್ಥೂಲಗೃಹ ಮಧ್ಯೆ ಸೂಕ್ಷ್ಮಗೃಹಂ ಕೃತ್ವ ತನ್ಮಧ್ಯೆ ವತ್ಸಬಂಧನಾಯ ಕಂಚನ ಶಂಕು ಸ್ಥಾಪಯಿತ್ವ ದಾಮ್ನಾ ವತ್ಸಂ ಬದ್ಧಂತಿ ತಥಾ ದೇಹೇಪಿ ಗೋವತ್ಸರೂಪೇಣ ಸರ್ವಪ್ರಾಣಿಗತಸ್ಯ ವಾಯೋ ಸೂಕ್ಷ್ಮಗೃಹ ಸ್ಥೂಲಗೃಹ ಶಂಕು ದಾಮ ಸ್ಥಾನೀಯಾನಿ ಪ್ರಾಣಿನಾಂ ಸೂಕ್ಷ್ಮದೇಹ ಸ್ಥೂಲದೇಹ ಹರಿ ಶ್ರೀತತ್ವಾರಿ ಜಾನತಃ ಸರ್ವೇಂದ್ರಿಯಜಯ ರೂಪ ಫಲೋಕ್ತಿಪೂರ್ವಕಂ ಆಧಾರಾಧಿಕ ಸ್ವರೂಪಾಣಿ ವಿನಕ್ತಿ ಯೋಹವಾ ಇತಿ. ಅದೆಲ್ಲ ಗೋವತ್ಸ್ವರೂಪದಲ್ಲಿ ವಾಯುದೇವರಿದ್ದಾರೆ ಎಂಬುದನ್ನು ವಿಶೇಷ ವರ್ಣನೆ ಮಾಡಿ ಹೇಳ್ತಾರೆ. ವಾಯು ಗೋವತ್ಸ್ವರೂಪೇಣ ಸರ್ವ ಪ್ರಾಣಿಷು ವರ್ತನೆ. ವಾಯುದೇವರು ಗೋವತ್ಸ್ವರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾರೆ. ಲೋಕೆ ವತ್ಸಸ್ಯ ಸ್ಥೂಲಗೃಹ ಮಧ್ಯೆ ಸೂಕ್ಷ್ಮಗೃಹಂ ಕೃತ್ವ. ಲೋಕದಲ್ಲಿ ಏನಾಗುತ್ತೆ, ಈಗ ಒಂದು ಕರು ಇದೆ, ಬದ್ದು ಮನೆ, ಆಮೇಲೆ ಕೊಟ್ಟಿಗೆ, ಅದರಲ್ಲಿ ಕರು ಕಟ್ಟಲಕ್ಕೆ ಒಂದು ಜಾಗ. ಅದು ಯಾವ ರೀತಿಯೋ ಸ್ಥೂಲಗೃಹ ಮಧ್ಯೆ ಸೂಕ್ಷ್ಮಗೃಹಂ ಕೃತ್ವ, ದೊಡ್ಡ ಮನೆಯ ಮಧ್ಯೆ ಸಣ್ಣ ಮನೆ ಮಾಡಿಬಿಟ್ಟು ತನ್ಮಧ್ಯೆ ವತ್ಸಬಂಧನಾಯ ಅದ್ರ ಮಧ್ಯೆ ಒಂದು ಕರು ಕಟ್ಟೋದಕ್ಕೋಸ್ಕರ ಕಂಚನ ಶಂಕುಂ ಸ್ಥಾಪ ಇತ್ತು, ಒಂದು ಗೂಟ ಹೊಡಿತಾರೆ ಅದು ಕಟ್ಟಬೇಕು. ಸ್ಥಾಪ ಇತ್ತು ದಾಮ್ನ, ಆಮೇಲೆ ಹಗ್ಗ ತಗೋತಾರೆ. ವತ್ಸಂ ಬದ್ಧಂತಿ ಆ ಕರುವನ್ನು ಕಟ್ತಾರೆ. ತಥಾ ಅದೇ ರೀತಿಯೇ ದೇಹೇಪಿ ನ ನಮ್ಮ ದೇಹದಲ್ಲಿ ಗೋವತ್ಸ ರೂಪೇಣ ಸರ್ವಪ್ರಾಣಿಗತಸ್ಯ ವಾಯೋಹು, ಗೋವತ್ಸ ರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ವಾಯುದೇವರಿಗೆ ಸೂಕ್ಷ್ಮಗ್ರಹ ಸ್ಥೂಲಗ್ರಹ ಶಂಕುತಾಮ ಸ್ಥಾನೀಯಾನಿ, ಸೂಕ್ಷ್ಮಗ್ರಹ ಸ್ಥೂಲಗ್ರಹ ಶಂಕು ದಾಮ ದಂತೆ ಇರತಕ್ಕಂಥದ್ದು ಯಾವ್ಯಾವುದು? ಸೂಕ್ಷ್ಮದೇಹ ಸ್ಥೂಲದೇಹ ಹರಿ ತ್ರಿತತ್ವ ನಾಲ್ಕಲ್ಲಿ, ಸ್ಥೂಲಗ್ರಹ ಸೂಕ್ಷ್ಮಗ್ರಹ ಶಂಕು ಮತ್ತು ದಾಮ ಅದರಲ್ಲಿ ನಾಲ್ಕು ಯಾರಿದ್ದಾರೆ ಅಂತ ಕೇಳಿದರೆ ಸೂಕ್ಷ್ಮದೇಹ ಒಂದು, ಸ್ಥೂಲದೇಹ ಒಂದು, ಆಮೇಲೆ ಹರಿ ಮತ್ತು ಶ್ರೀತತ್ವ ಮಹಾಲಕ್ಷ್ಮಿ. ಇದು ತಿಳ್ಕೊಂಡ್ರೆ ಸರ್ವೇಂದ್ರಿಯ ಜಯ ರೂಪ ಫಲೋಕ್ತಿ ಪೂರ್ವಕ, ಅವರಿಗೆ ಇಂದ್ರಿಯ ಜಯ ಎಂಬುದು ಸುಮ್ಮನೆ ಬರೋದಿಲ್ಲ, ಇದನ್ನು ಉಪಾಸನೆ ಮಾಡಿದರೆ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಉಪಾಸನೆ ಮಾಡಿದರೆ ಬ್ರೇಕ್ ನೋಡಿರ ಬರಲ್ಲ, ಅಪ್ಲೈ ಮಾಡಬೇಕಲ್ಲ ಅದನ್ನು, ಅಪ್ಲೈ ಮಾಡಿದ ಬ್ರೇಕ್ ಹೇಗೆ ಹಿಡಿಯುತ್ತ ಹಾಗೆ ಇಂದ್ರಿಯ ನಿಗ್ರಹ ಮಾಡೋಕ್ಕೆ ಸಾಧ್ಯ. ಆಧಾನಾದಿ ಸ್ವರೂಪಾಣಿ ವಿನಕ್ತಿ ಯೋಹವಾಯಿ ತಥಾಹಿ ಯೋಹವೈ ಪ್ರಸಿದ್ಧೋ ಅಧಿಕಾರಿ ಸಾಧಾನಂ ಸಪ್ರತ್ಯಾಸಾಧಪತ್ಯಾಧಾನಂ ಸಸ್ಥೂಢಂ ಸದಾಮಂ ಶಿಶುಂ ವೇದ ಉಪಾಸ್ತೆ ಸ ಉಪಾಸಕಾಹ. ಹೇಗೆ ಉಪಾಸನೆ ಮಾಡಬೇಕು ಅಂದರೆ ದ್ವಿಷತಃ, ಇದನ್ನು ದೊಡ್ಡ ಪ್ರಯೋಜನ ಏನು, ಮೊದಲಿಗೆ ದ್ವಿಷತಃ ವಿಷಯಾಭಿಧಾವದ ಹೇತೂನ್ ಅತಏವ ಭ್ರಾತೃವ್ಯಾನ್ ಶತ್ರೂನ್ ಸಪ್ತ ಮನೋಬುದ್ಧಿ ಸಹಿತ ಜ್ಞಾನೇಂದ್ರಿಯ ರೂಪ. ನಮ್ಮ ಏಳು ಶತ್ರುಗಳು ಅಂತ ಹೇಳ್ತಾರೆ. ಏಳು ಶತ್ರುಗಳು ಯಾವುದು? ಮನಸ್ಸು ಬುದ್ಧಿ ಸಹಿತ ಜ್ಞಾನೇಂದ್ರಿಯ ರೂಪ. ಜ್ಞಾನೇಂದ್ರಿಯಗಳು ಐದು, ಮನಸ್ಸು ಪ್ಲಸ್ ಬುದ್ಧಿ. ಮನಸ್ಸು ಕೆಡೋದು ಬುದ್ಧಿ, ಮನಸ್ಸು ಕೆಟ್ಟರೆ ಕೆಟ್ಟ ವಿಷಯನ ಚಿಂತನೆ ಮಾಡ್ತಾನೆ, ಬುದ್ಧಿ ಕೆಟ್ಟರೆ ಕೆಟ್ಟ ವಿಷಯನ ಪ್ರೊಟ್ ಇದು ಮಾಡ್ಕೋತಾನೆ, ವರ್ಣ ಮಾಡ್ಕೋ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ತಾನೆ. ಕೆಟ್ಟ ಬುದ್ಧಿಯಿಂದ ಕೆಟ್ಟ ವಿಷಯ ಗಟ್ಟಿಯಾಗುತ್ತೆ, ಕೆಟ್ಟ ಮನಸ್ಸಿನಿಂದ ಕೆಟ್ಟ ವಿಷಯ ಸ್ಮರಣೆಗೆ ಬರುತ್ತೆ. ಅದಕ್ಕೋಸ್ಕರ ಅವು ಕೆಡಬಾರ್ದು. ಇನ್ನು ಕೆಟ್ಟ ರೂಪ ಕೆಟ್ಟ ಶ್ರದ್ಧ ಸ್ಪರ್ಶ ಇತ್ಯಾದಿಗಳು ಬರದೇ ಇರಬೇಕಾದ್ರೆ ಐದು ಜ್ಞಾನೇಂದ್ರಿಯ ಸರಿ ಇರಬೇಕು. ಐದು ಜ್ಞಾನೇಂದ್ರಿಯ ಯಾಕೆ ತೊಗೋಬೇಕಿಲ್ಲಿ ಅಂದರೆ ಸಪ್ತಗತೇಹೇ ಅಂತೇಳಿ ಬ್ರಹ್ಮಸೂತ್ರ. ಸಪ್ತಗತೇಹೇ ಇಂದ್ರಿಯಗಳು ಹನ್ನೆರಡು ಅಂದ್ರೆ ಸರಿ, ಏಳು ಅಂದ್ರೆ ಸರಿ ಅಂತ ಹೇಳ್ತಾ ಏಳು ಅಂದರೆ ಯಾತಕ್ಕೆ ಸರಿ ಅಂದರೆ ಕಾರಣ ಕೊಟ್ಟು ಹೇಳಿದ್ದಾರೆ. ಜ್ಞಾನೇಂದ್ರಿಯನ್ನು ತೊಗೊಂಡಾಗ ಏಳು ತೊಗೋಬೇಕು, ಕರ್ಮೇಂದ್ರಿಯ ಸೇರಿಸಿದಾಗ ಹನ್ನೆರಡು ತೊಗೋಬೇಕು, ಏಳು ಉಪಯುಕ್ತ ಹನ್ನೆರಡು ಅಂತೇಳಿ. ಅದಕ್ಕೆ ಇಲ್ಲಿ ಐದು ಏಳು ಶತ್ರುಗಳು ಅಂದರೆ ಇವೆ. ಇದೇ ಭಗವದ್ಗೀತೆಯಲ್ಲೂ ಬಂದಿದೆ. ಏನು ಮಾಡುತ್ತೆ ಕಾಮ ಅಂಬದು ಏನು ಮಾಡುತ್ತದೋ, ಕಾಮ ಇಂದ್ರಿಯಗಳನ್ನು ಆಶ್ರಯಿಸಿಬಿಟ್ಟು ಹೊಡೆಯುತ್ತೆ ಅಂತ ಹೇಳ್ತಾ ಇಂದ್ರಿಯಗಳು ಸೇರ್ಕೊಂಡ್ಬಿಡುತ್ತೆ. ಇತಿ ಸೂತ್ರ ತದಭಿಮನ್ಯ ತದಭಿಮಾನಿಯ ಸುರಾನ್ ಅವರುಣ ಧೀ ಈ ಸಪ್ತ ಅಂದರೆ ಏಳು, ಒಂದು ಮನಸ್ಸು ಬುದ್ಧಿ ಐದು ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಟ್ಟು ಏಳಾಯಿತು. ಏಳು ಶತ್ರುಗಳಿದ್ದ ಹಾಗೆ ಯಾವ ರೀತಿ ಶತ್ರುಗಳು? ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಒಳ್ಳೆ ವಿಷಯಕ್ಕೆ ಹೋದಾಗ ಮಿತ್ರರು, ಕೆಟ್ಟ ವಿಷಯಕ್ಕೆ ಹೋದಾಗ ಶತ್ರುಗಳು. ಕೆಟ್ಟ ವಿಷಯಕ್ಕೆ ಹೋದವರಿಗೆ ಏನು ಮಾಡಬೇಕು? ಅದನ್ನು ಜಯಿಸಬೇಕು. ಜಯಿಸ್ಲಿಕ್ಕೆ ವಿದ್ಯಾ ಉಪಾಸನೆ ಮಾಡಿರಬೇಕು, ಅವಾಗ ಸಾಧ್ಯ ಅಂತ ಹೇಳ್ತಾರೆ. ಈಗ ವೆಹಿಕಲ್ಲು ಗಾಲಿ ಇದೆ, ಈ ಕಡೆ ಬಿಲ್ಲಬೇಕಾದ್ರೆ ಹೋಗ್ಬೋದು. ಒಳ್ಳೆ ದಾರಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಿಯಂತ್ರಣ ಮಾಡಬೇಕು. ವೆಹಿಕಲ್ ಹೇಗೆ ನಿಯಂತ್ರಣ ಮಾಡಬೇಕು? ಏಳು ತೆಗೆದುಬಿಟ್ರೆ ಉಪಯೋಗ ಇಲ್ಲ, ಮತ್ತೆ ಏಳು ಇರಲೇಬೇಕು. ತಪ್ಪು ದಾರಿ ಹೋದಂತೆ ನೋಡ್ಕೋಬೇಕು. ಸರಿ ದಾರಿ ಹೋದಾಗ ಹಿತಕಾರಕ, ತಪ್ಪು ದಾರಿ ಹೋದಾಗ ಅವ ಶತ್ರುಗಳಿದ್ದ ಹಾಗೆ. ಅವನು ಗೆಲ್ಲಬೇಕಾದ್ರೆ ಈ ನಾಲ್ಕು ತಿಳ್ಕೊಂಡ್ಬಿಟ್ರೆ ಗೆಲ್ತಾನೆ. ವಾಯುದೇವರ ವಿಶೇಷವಾದ ಉಪಾಸನೆಯ ಒಂದು ಕ್ರಮ, ಗೋವತ್ಸ ರೂಪದಿಂದ ವಾಯುದೇವರಿದ್ದಾರೆ ಅದು ತಿಳ್ಕೊಳ್ಳದೆ ಉಪಾಸನೆ ದೊಡ್ಡ ಒಂದು ದಾರಿ. ಹಾಂ, ಗೋವತ್ಸ, ಗೋವತ್ಸ ಅಂದರೆ ಕರು, ಗೋ ಅಂದರೆ ಗೋ, ವತ್ಸ ಅಂದರೆ ಕರು. ಬರೀ ವತ್ಸ ಅಂದರೆ ಯಾವ ಕರು ಬೇಕಾರ ಆಗಿಬಿಡ್ಬೋದು. ಗೋವತ್ಸ ಅಂದ್ರೆ ಏನು? ಹಸುವಿನ ಕರು, ಹಸುವಿನ ಕರು ರೂಪದಲ್ಲಿ ವಾಯುದೇವರಿದ್ದಾರೆ. ಹಸು ಪರಮಾತ್ಮ, ಅವರು ಉಣದ್ದಿ ವಶೀಕೃತೇಂದ್ರಿಯೋ ಭವತಿ ಇತ್ಯರ್ಥ. ಹಸುರನ್ನು ಗೆಲ್ತಾನೆ, ಹಸುರನ್ನು ಗೆದ್ದುಬಿಟ್ಟು ಜಿತೇಂದ್ರಿಯನಾಗ್ತಾನೆ. ಕಹಾ ಶಿಶು ಕಿಮಾಧಾನಾಧಿಕಂ ಯತ್ ಸಾಹಿತ್ಯ ಜ್ಞಾನೇಂದ್ರಿ ಇಂದ್ರಿಯಜೇ ಇತ್ಯತಃ ಅಯಮಿತಿ. ಶಿಶು ಅಂದರೆ ಯಾರು? ಆಧಾನಾದಿಗಳು ಏನು ತಿಳಿಸಿ ಅಂತ ಕೇಳಿದಾಗ ಹೇಳ್ತಾರೆ, ಯೋಯಂ ಪ್ರಾಗುಕ್ತ ಸರ್ವಪ್ರಾಣಿಷ ಸ್ಥಿತೋ ಮಧ್ಯಮ ಪ್ರಾಣೋ ವಾಯು ಅಯಮೇವ ಶಿಶು. ಅದಕ್ಕೆ ವಾಯುದೇವರೇ ಅಂತ ಕರೀತಾರೆ, ಮಧ್ಯಮ ಪ್ರಾಣ ಕೂಸು. ಅದಕ್ಕೆ ಕೂಸಿನ ಕಂಡೀರ, ಗುರು ಮುಖ್ಯ ಪ್ರಾಣನ ಕಂಡೀರ ಅಂದರೆ ಈ ಕೂಸು ನಡೀತಾವೆ. ವಾಯುದೇವರು ಗೋವತ್ಸರ ಉಪಾಸನೆ ಮಾಡಿದ್ದೀರಾ ಅಂತ ಅರ್ಥ. ಕಂಡೀರ ಅಂತ ಕೇಳಿದರೆ ಗೋವತ್ಸರ ಉಪಾಸನೆ ಮಾಡಿದ್ದೀರಾ ವಾಯುದೇವರದು, ಮಾಡಿದರೆ ನಿಮಗೇನಾಗಿರುತ್ತೆ? ಇಂದ್ರಿಯ ನಿಗ್ರಹ ಬಂದಿರುತ್ತೆ ಅಂತ. ವಾಯುರೈವೇವ ಶಿಶು ಗೋವತ್ಸರ ಉಪ ತಸ್ಯ ಇದಮೇವ ಪ್ರಮಾಣ ಸಿದ್ಧಂ ಜೀವ ಸೂಕ್ಷ್ಮ ಶರೀರಮೇವ ಆಧಾನಂ. ಜೀವರೂಪ, ಜೀವನ ಸೂಕ್ಷ್ಮ ರೂಪ, ಸೂಕ್ಷ್ಮ ಶರೀರ ಅದೇ ಆಧಾನ. ಆವಾಸ ಸ್ಥಾನಭೂತಂ ಸೂಕ್ಷ್ಮಗೃಹಂ ಇದಂ ಜೀವಶ್ಚ ಸ್ಥೂಲ ಶರೀರಮೇವ ಪ್ರತ್ಯಾಧಾನಂ ವಿತಾನಂ ದೊಡ್ಡ ಗೃಹ ಗೃಹಾಶ್ರಮ ಪ್ರದೇಶ ವಿಸ್ತಾರ. ಪ್ರಾಣೋ ಹರಿಹಿ ಸ್ಥೂಣ ಹರಿ ಇತ್ತ ಗೂಟ ಕಟ್ಟಿದಾರಲ್ಲಿ, ಯಾವುದು ಗೂಟ ಅಂದರೆ ಸ್ಥೂಣ, ಹರಿಯೇ ಗೂಟ. ಅನ್ನಂ ಶ್ರೀತತ್ವಂ ತಾಮ ಬಂಧನ ರಜ್ಜು. ಈ ತತ್ ರಜ್ಜು ಯಾವುದು ಅಂದರೆ ಶ್ರೀತತ್ವ, ಹಗ್ಗ ಶ್ರೀತತ್ವ. ಸ್ಥೂಲಗೃಹ ಸ್ಥೂಲ ದೇಹ, ಸೂಕ್ಷ್ಮಗ್ರಹ ಸೂಕ್ಷ್ಮದೇಹ, ಆಮೇಲೆ ಗೂಟ ಅನ್ನೋದು ನಾರಾಯಣ, ಅದು ಶ್ರೀತತ್ವ ಅಂಬೋದು ಹಗ್ಗ. ಈ ರೀತಿ ವಾಯುದೇವರಿದ್ದಾರೆ, ತನ್ನ ದೇಹದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ರೆ ಅದೇ ಗೋಸ್ವರೂಪದ ಉಪಾಸನೆ. ಯಾಕೆ ನಮ್ಮಲ್ಲಿ ಇಲ್ವೇನೀಗ ಇರಲೇಬೇಕು, ಯಾಕಂದ್ರೆ ವಾಯುದೇವ ನಾವು ಎಲ್ಲಿದ್ದಾರೆ ವಾಯುದೇವ್ ಅಂತ ಗೊತ್ತಾಗಬೇಕಲ್ಲ. ಈಗ ವಾಯುದೇವರ ರೀತಿ ಗೊತ್ತಾಗಬೇಕಾದ್ರೆ ಸ್ಥೂಲ ದೇಹದೊಳಗೆ ಸೂಕ್ಷ್ಮದೇಹ, ಅಲ್ಲಿ ವಾಯುದೇವರಿದ್ದ. ಅದಕ್ಕೋಸ್ಕರ ಸ್ಥೂಲ ಗೃಹದೊಳಗೆ ಸೂಕ್ಷ್ಮ ಗೃಹ, ಅಲ್ಲಿ ಕರು ಇರುತ್ತಲ್ಲ, ಹಾಗೆ ಆ ಚಿಂತನೆ ಮಾಡಲೇಬೇಕಲ್ಲ. ಮನೆಯೊಳಗೆ ನಾವು ರೂಮ್ ಅಂತ ಕರಿತೇವೆ, ಡ್ರಾಯಿಂಗ್ ರೂಮ್ ಅಂತ ಕರಿತೇವೆ, ವರಾಂಡ ಅಂತ ಕರೆಯೋ ಜಾಗ ಗೊತ್ತಾಯ್ತಾ. ಸ್ಥೂಲ ಶರೀರದಲ್ಲಿ ವಾಯುದೇವರಿದ್ದಾರೆ, ಗೋವತ್ಸ ರೂಪದಲ್ಲಿ ಸ್ಥೂಲ ಶರೀರ ಸ್ಥೂಲ ಶರೀರದಲ್ಲಿ ಇರ್ತಾರೆ. ಇಡೀ ದೇಹದಲ್ಲಿ ವಾಯುದೇವರು ನಿಜ, ಜೊತೆಗೆ ಯಾರಾಗಿದ್ದಾರೆ ಅವರು ಸೂಕ್ಷ್ಮ ದೇಹದೊಳಗೆ ಗೋವತ್ಸ ರೂಪದಲ್ಲಿ ಇದ್ದಾರೆ. ಅದನ್ನು ಉಪಾಸನೆ ಮಾಡಬೇಕು ಸೂಕ್ಷ್ಮ. ಹಾಂ ಹೌದು, ಆಧಾರ ಅಂದ್ರೆ ಆಶ್ರಯ. ಹಾಂ ಯಾವುದು ಅಲ್ಲ ಅಲ್ಲ, ಸ್ವರೂಪ ದೇಹನೇ ಸ್ವರೂಪ. ಸ್ವರೂಪ ಯಾವ ಸೂಕ್ಷ್ಮ ಅಂತ ಹೇಳ್ತೇವೆ, ರಿಲೇಟಿವ್ ಸೂಕ್ಷ್ಮ ಒಂದು, ಆಬ್ಸಲ್ಯೂಟ್ ಸೂಕ್ಷ್ಮ ಒಂದು. ರಿಲೇಟಿವ್ ಸೂಕ್ಷ್ಮ ಅಂದರೆ ಏನು, ಹೊರಗಿನ ದೇಹದ ಒಳಗಿರೋದೆಲ್ಲ ಸೂಕ್ಷ್ಮನೇ. ಆಬ್ಸಲ್ಯೂಟ್ ಸೂಕ್ಷ್ಮ ಅಂದರೆ ಯಾವುದು, ಸ್ವರೂಪ ದೇಹನೇ. ತಮೇತಾಹ ಸಪ್ತ ಅಕ್ಷಿತಯ ಉಪತಿಷ್ಠಂತೆ ತದ್ಯಾ ಇಮಾ ಅಕ್ಷನ್ ಲೋಹಿನ್ಯೋ ರಾಜಯ ತಾಭಿಹಿ ಏನಂ ರುದ್ರೋ ಅನ್ವಾಯತ್ತೋ ಅಥ ಯಾ ಅಕ್ಷನ್ನಾಪ ಅಕ್ಷನ್ ಆಪಸ್ತಾಭಿ ಪರ್ಜನ್ಯೋ ಯಾ ಕನೀನಿಕಾ ತಯಾ ಆದಿತ್ಯೋ ಯತ್ಕೃಷ್ಣಂ ತೇನ ಅಗ್ನಿಃ ಯಚ್ಛುಕ್ರಂ ತೇನ ಇಂದ್ರಃ ಅಧರಯ ಏನಂ ವರ್ತನ್ಯ ಪೃಥಿವ್ಯನ್ವಾಯತ್ತ ದ್ಯೌಃ ಉತ್ತರಯ ನಾ ಅಸ್ಯ ಅನ್ನಂ ಕ್ಷೀಯತೆ ಏವಂ ವೇದ. ಅಕ್ಷಿಸ್ತ ವಾಯುಪಾಸ್ತಿ ಕಾರ್ಯೇತಿ ಭಾವೇನ ಆಖ್ಯಾಯಿಕಾ ಮಹತಾಭಿ. ಇನ್ನು ವಾಯುದೇವರನ್ನು ಇನ್ನೂ ಉಪಾಸನೆ ಮಾಡಲಿಕ್ಕೆ ಕಣ್ಣೊಳಗೆ ವಾಯುದೇವರಿದ್ದಾರೆ ಅಂತ ಉಪಾಸನೆ ಮಾಡಬೇಕು ಕಣ್ಣಲ್ಲಿ. ಅದು ಹೇಗೆ ಎಂಬುದನ್ನು ಹೇಳ್ತಾರೆ. ತಮೇತಾಹ ಸಪ್ತಾಕ್ಷಿತಯ ಉಪತಿಷ್ಠಂತೆ ತದ್ಯಾ ಇಮಾಹ ಅಕ್ಷನ್ ಲೋಹಿನ್ಯಃ ರಾಜಯಃ ತಾಭಿಃ ಏನಂ ರುದ್ರಃ ಅನ್ವಾಯತ್ತಃ ಅಥಯಾ ಅನ್ನ ಅಕ್ಷನ್ ಆಪಃ ತಾಭಿಃ ಪರ್ಜನ್ಯೋ ಯಾ ಕನೀನಿಕಾ ತಯಾ ಆದಿತ್ಯೋ ಯತ್ಕೃಷ್ಣಂ ತೇನ ಅಗ್ನಿಃ ಯಚ್ಚುಕ್ಲಂ ತೇನ ಇಂದ್ರೋ ಅಧರಯೈನಂ ವರ್ತನ್ಯಾ ಪೃಥಿವೀ ಅನ್ವಾಯತ್ತ ದ್ಯೌಃ ಉತ್ತರಯ ನಾಸ್ಯ ಅನ್ನಂ ಕ್ಷೀಯತೆ ಏವಂ ವೇದ. ಅಕ್ಷಿಸ್ತ ವಾಯುಪಾಸ್ತಿ ಕಾರ್ಯೇತಿ ಭಾವೇನ ಆಖ್ಯಾಯಿಕ ಅಂದರೆ ಆಖ್ಯಾಯಿಕ ಮೂಲಕ ಅದನ್ನು ಹೇಳ್ತಾ ಇದ್ದಾರೆ. ಗಂಡೊಳಗಿರ್ತಕ್ಕಂಥ ವಾಯುದೇವರನ್ನು ಆರಾಧನೆ ಮಾಡಬೇಕು ಅಂಥೇಳಿ. ತಮೀತಿ ತಮ್ಮ ಅಕ್ಷಿಸ್ತಂ ವಾಯುಂ ಅಕ್ಷಿತಯ ಅಕ್ಷೀಣ ಜ್ಞಾನ ಮನಸಃ ಏತ ಭಕ್ಷಮಾಣ ರುದ್ರಾದ್ಯ ಸಪ್ತ ದೇವತಾಹ ಉಪತಿಷ್ಠಂತೆ ಉಪಾಸತೆ. ನಾವಲ್ಲ, ನಮ್ಮ ದೇಹದೊಳಗೆ ದೇವತೆಗಳಿದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ, ಕಣ್ಣೊಳಗಿರ್ತಕ್ಕಂಥ ವಾಯುದೇವರ ರೂಪವನ್ನು ಉಪಾಸನೆ ಮಾಡ್ತಾರೆ. ಯಾರವರು? ರುದ್ರಾದಿ ದೇವತೆಗಳು. ಅದು ಹೇಗೆ ಎಂಬುದನ್ನು ಮತ್ತೆ ತಿಳಿಸ್ತಾರೆ. ತದೇವ ವಿರಕ್ತಿ, ಆ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ತದ್ಯಾಯಿತಿ ತದ್ ತತ್ರ ಸಪ್ತಸು ಮಧ್ಯೆ ರುದ್ರ ಅಕ್ಷನ್ ಅಕ್ಷಣೀ ಗಯಾ ಇಮಾ ಪ್ರಸಿದ್ಧ ಲೋಹಿನ್ಯೋ ಲೋಹಿತಾ ರಾಜಯ ರೇಖಾ ತಾಭಿ ಅಧಿಷ್ಠಾನ ರೂಪಾಭಿ ತ ಅಧಿಷ್ಠಾ ಇತಿ ಯಾವತ್. ರುದ್ರದೇವರು ಎಲ್ಲಿದ್ದಾರೆ? ಕಣ್ಣೊಳಗೆ. ಕಣ್ಣೊಳಗೆ ವಾಯುದೇವರಿದ್ದಾರೆ. ಏಳು ದೇವತೆಗಳು ಅಲ್ಲೇ ಆರಾಧನೆ ಮಾಡ್ತಾರೆ. ಯಾವ್ಯಾವ ಇಲ್ಲೆಲ್ಲ ಆರಾಧನೆ ಮಾಡ್ತಾರೆ ಅಂದರೆ, ಕಡ್ಡಿದಲ್ಲಿ ಕೆಂಪು ಭಾಗ ಇದೆ, ಕೆಂಪು ಭಾಗ ಇದೆ, ಆ ಭಾಗದಲ್ಲಿ ರುದ್ರದೇವರಿದ್ದಾರೆ. ಯಾ ಅಧಿಷ್ಠ ಇದೆಲ್ಲ ಹರಿಕಥಾಪ್ರಸಾರದ ಹೇಳಿದ್ದಾರೆ ಇದೆಲ್ಲ ಕೂಡ. ಯಾ ತಾವು ಅಧಿಷ್ಠ ಇತಿ ಯಾವತ್. ಏನಂ ಅಕ್ಷಿಸ್ತ ವಾಯು ಅನ್ವಾಯತ್ತಃ ತದಸೀನಸ್ತು ಉಪತಿಷ್ಠತೆ ಇತ್ಯರ್ಥ. ಅಲ್ಲಿದ್ದು ಅಕ್ಷಿಸ್ತರಾದ ವಾಯುದೇವರನ್ನು ಉಪಾಸನೆ ಮಾಡ್ತಾ ಇದ್ದ ರುದ್ರದೇವರು. ಅಥ ಇತಿ ಅರ್ಥಾಂತರೆ ಯಾ ಅಕ್ಷನ್ನಾಪಃ ಅಕ್ಷನ್ನಾಪಃ. ಕಣ್ಣೊಳಗೆ ನೀರಿದೆ, ಕಣ್ಣೀರಿರ್ತಾರೆ, ಕಣ್ಣಿಲ್ಲದವ್ರು ಕಣ್ಣೀರಾಗೋಗ್ಬಿಡುತ್ತೆ, ಯಾವಾಗಲೂ ವೆಟ್ಟಿರುತ್ತೆ. ಅಲ್ಲಾರಿರ್ತಾರೆ ತಾಭಿ ಪರ್ಜನ್ಯ ತದಧೀನ ಉಪತಿಷ್ಠತೆ ಇತ್ಯರ್ಥ. ಅಕ್ಷನ್ನಾಪಃ ಪರ್ಜನ್ಯ ಏನಮ್ಮ ಅನ್ವಾಯತ ಇದರ ಶಂಗ ಪೂರ್ವತ್ರಯವಾರ್ಥ ಪರ್ಜನ್ಯ. ಪರ್ಜನ್ಯ ಅಲ್ಲಿ ಇಂದ್ರದೇವರು, ಪರ್ಜನ್ಯ ಇಂದ್ರ, ಇಂದ್ರದೇವರು ಅಲ್ಲಿದ್ದು ಬಿಟ್ಟು ಅವರಿದ್ದಾರೆ, ನೀರು ನೋಡಿ ಇಂದ್ರದೇವರಿದ್ದಾರೆ. ಯಾ ಕನೀನಿಕ ಚಕ್ಷುಷಿ ಕೃಷ್ಣವರ್ಣ ವರ್ತುಲ ಮಂಡಲ ಮಧ್ಯಸ್ಥ, ಕಪ್ಪು ಭಾಗದುಂಡಿಗೇನಿದೆ ಕಣ್ಣಿನ ಮಧ್ಯದಲ್ಲಿ, ಅಲ್ಲಿ ವರ್ತು ಮಧ್ಯಸ್ಥ ಆದಿತ್ಯೋ ಅನ್ವಾಯತ್ತ ಅಲ್ಲಿ ಸೂರ್ಯ ಉನ್ನಿಂತು ಉಪಾಸನೆ ಮಾಡ್ತಾ ಇರೋ. ಯತ್ ಕೃಷ್ಣಂ ಚಕ್ಷುಷಿ ತೇನ ಅಗ್ನಿರನ್ವಾಯತ್ತ, ಅಲ್ಲಿ ಕಣ್ಣು ಭಾಗ ಪೂರ್ತಿನ ಕಪ್ಪು ಭಾಗ ಇದೆ, ಕಣ್ಣಿನ ವೃತ್ತ ಒಂದು ಕಪ್ಪು ಭಾಗ ಒಂದು, ಅಲ್ಲಿ ಅಗ್ನಿ ಇದ್ದಾರೆ. ಯಚ್ಚುಕ್ಲಂ ಬಿಳಿ ಭಾಗ ಇದೆ. ತೇನ ಇಂದ್ರೋ ಅನ್ವಯ, ಅಲ್ಲಿ ಇಂದ್ರ ರೂಪದಲ್ಲಿ ಇಂದ್ರ, ಅಲ್ಲಿ ಪರ್ಜನ್ಯ ರೂಪ ಇಂದ್ರ ರೂಪ, ಅಧರ ಯಾವರ್ತನ್ಯ ಚಕ್ಷುರ್ಗತೋ ಗಚ್ಚುರ್ಗತ ಉದಕಾದಿ ನಿರ್ಗಮನ ಮಾರ್ಗೇಣ ತಮಧಿಷ್ಠ ಇತಿ ಯಾವತ್. ಅಧರ ಯಾವರ್ತನ್ಯ, ಅಧರ ಯಾವರ್ತನ್ಯ ಅಂದ್ರೂ ಕಣ್ಣೀರು ಸುರಿಯೋ ಜಾಗ, ಕಣ್ಣೀರು ಸುರಿಯೋ ಜಾಗ, ಅದೊಂದು ಜಾಗ. ಇಲ್ಲೆಲ್ಲ ನೀರು ಬಿಡೋದಿಲ್ಲ, ಇಲ್ಲಿ ಈ ಕಡೆ ಈ ಕಡೆ ಬಿಡ್ತದಷ್ಟೇ. ಅದು ಅಲ್ಲಿರ್ತಕ್ಕಂಥ ದೇವತೆ. ಈ ನಮ್ಮ ವಾಯಂ ಪೃಥಿವಿ, ಪೃಥಿವಿ ದೇವಿ ಉಪಾಸನೆ ಮಾಡ್ತಾಳೆ. ಧರಾದೇವಿ ಅನ್ವಾಯತ್ತ ದೇವು ದ್ವಿಲೋಕಮಾನಿನಿ ಉತ್ತರಯಾವರ್ತನ್ಯ ಏವಂ ಅನ್ವಾಯತ್ತ. ಈಗ ಬಲಗಡೆಯದು ಎಡಗಡೆಯದು ಏವಂ ವಾಯುವಿಧ ಫಲಮಾಹ. ಈ ರೀತಿ ವಾಯುದೇವರಿದ್ದಾರೆ, ಏಳು ದೇವರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಯಾರು ತಿಳಿತಾರಲ್ಲ, ನಾಶೈತಿ ಅಧಿಕಾರಿ. ಏವಂ ಮೋಕ್ಷಾರ್ಥಂ ರುದ್ರಾದಿ ಉಪಾಸ್ಯಂ ಅಕ್ಷಿಸ್ತಂ ವಾಯುಂ ವೇದ ಸ್ಥೂಣಾಭೂತ ವಿಷ್ಣುನ ಸಹ ವೇದ. ಈ ಭೋವಸ್ವರೂಪದ ವಾಯುದೇವರನ್ನ ಪ್ಲಸ್ ಈ ರೂಪನ ಎರಡೂ ತಿಳ್ಕೊಂಡ್ರೆ ಅಸ್ಯ ವೇದಿತು ಅನ್ನಂ ಅಕ್ಷೀಯತೆ. ಅವ್ರಿಗೆನ್ನು ಅನ್ನ ಇಲ್ದಾಗ ಆಗೋದೇ ಇಲ್ಲ. ಎಲ್ಲೋದ್ರೆ ಏನು ಸಿಗುತ್ತೆ ಅವನಿಗೆ? ಅನ್ನ ಸಿಗಲೇಬೇಕು. ಅನ್ನ ಅಂದರೆ ಬರೀ ಸಾರಿಗೆರು ಸಿಗಲ್ಲ ತಿಳ್ಕೊಬಾರ್ದು, ಬೇಕಾದಲ್ಲ ಸಿಕ್ಬಿಡೋದು. ಶ್ರೀಪಾದರಾದ್ರಿಗೆ ಆಗ ಹಾಗೆ ಉಪಾಸನೆ ಮಾಡಿದವರಿಗೆ ಮುಕ್ತ ಸನ್ನ ಅಕ್ಷಯಮೇವ ಭೋಗಂ ಅನುಭವತಿ ಇತ್ಯರ್ಥ. ಅನ್ನ ಶಬ್ದಕ್ಕೆ ಭೋಗ ಅಂತ ಅರ್ಥ. ಭೋಗ ಅಂದರೆ ಏನೀಗ ಶಾಶ್ವತ ಭೋಗ, ಫೈನಲಿ ಯಾವುದೋ ಮುಕ್ತಿ ಅಂತ ಅರ್ಥ. ಮುಕ್ತಿನೇ ಸಿಕ್ಬಿಡುತ್ತವೆ. ಶಾಶ್ವತ ಭೋಗ ಅಂತ ಹೇಳಿದ್ರೆ ಮುಕ್ತಿನೇ. ಅಲ್ಲಿ ಏನು ಹೇಳಿದ್ದಾರೆ ಅದಕ್ಕೆಲ್ಲ ಕೂಡ ಅನಾವೃತ್ತಿ ಶಬ್ದ, ತರಾವೃತ್ತಿ ಶಬ್ದ. ಇವತ್ತಾಯ್ತು ನಾಡಿಗೆ ಏನಂತ ಯೋಚನೆ ಮಾಡಾಗಿಲ್ಲ. ಗೊತ್ತಾಯ್ತೆ, ಪಾಪ ದಿರುಗುಲೇ ಅವನು ಇರ್ತಾನೆ ತಂದ ನಾಡಿಗೆ ಏನು ಯೋಚನೆ ಮಾಡಬೇಕು? ಕೆಲಸದಲ್ಲಿ ಇರ್ತಾನೆ, ಯೋಚನೆ ಇಲ್ಲ. ಅದು ಟೆಂಪ್ರರಿ ಆದರೆ ಆ ಅವಧಿ ಮುಂದೆ ಏನಂತ ಯೋಚನೆ ಮಾಡ್ತಾ, ಪರ್ಮನೆಂಟ್ ಆದಾಗ ಅದು ಯೋಚನೆ ಮಾಡಿದೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಅನ್ನಕ್ಕೆ ವ್ಯವಸ್ಥೆ ಅನ್ನೋದು ಪೂರ್ವವಾದದ್ದು. ಹೇಗೆ ಮಾಡ್ತಾ ಹೋಗ್ತಾರೋ ಹಾಗಾಗಿ ಅವರಿಗೆ ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಯುದೇವರು ಉಪಾಸನೆ ಮಾಡೋರು ಈ ಜಾಗ ಲೋಕದಲ್ಲಿ ವಾಯುದೇವರು ಉಪಾಸನೆ ಮಾಡಿದವರಿಗೆ ಒಳ್ಳೆ ಕೆಲಸಕ್ಕೆ ಬಿಡುತ್ತೆ, ಇರ್ತ ಮಾಡ್ತಾರೆ. ಅನ್ನಕ್ಕೆ ಯೋಚನೆ ಇರಲ್ಲ ಅಂತ ಅರ್ಥ. ಅನ್ನಕ್ಕೆ ಯೋಚನೆ ಇರಲ್ಲ ಅಂತ ಹೇಳಿದರೆ ಒಳ್ಳೆ ಕೆಲಸ ಸ್ಟೇಬಲ್ ಆಗಿರ್ತವೆ, ನಿಶ್ಚಿಂತೆ ಆಗಿದ್ಬಿಡ್ಬೋದು. ಇದು ವಾಯುದೇವರ ಉಪಾಸನೆಯ ಫಲ. ಇದು ಒಟ್ಟು ವಾಯುದೇವರ ಉಪಾಸನೆ ಎಷ್ಟು ವೈವಿಧ್ಯಮಯ. ಏನು ತಿಳ್ಕೊಂಡಿರ್ತೀವಿ ಬರೀ ಶ್ವಾಸೋಚ್ಛ್ವಾಸ ಅಷ್ಟೇ ಮಾಡಿಸ್ತಾರೆ ಅಂತ, ಅಷ್ಟೇ ಅಲ್ಲ ದೇಹದಲ್ಲಿ ಇಷ್ಟೆಲ್ಲ ಉಪಕಾರ ವಾಯುದೇವರು ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಅದೆಲ್ಲ ತಿಳಿದಿರ್ಬೇಕು. ಇನ್ನು ಕಣ್ಣು ಅಂತ ಹೇಳಿದ ತಕ್ಷಣ ಏನೆಲ್ಲ ಕಣ್ಣು, ಇಷ್ಟೇ ಕಣ್ಣಲ್ಲ, ಏಳು ಭಾಗ ಮಾಡಿರೋ, ಏಳು ಭಾಗ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರಿಂದ ಸೂಕ್ಷ್ಮ ಐತಿ. ಮತ್ತು ಸಾಮಾನ್ಯವಾಗಿ ಕಣ್ಣು ಅನ್ನೋದಕ್ಕೂ ಇದು ಎಷ್ಟು ಅರ್ಥ ಇದೆ. ಕಣ್ಣು ಕುಟ್ಟಿ ಕಣ್ಣಲ್ಲ ಆ ರೀತಿ ಹೇಳೋದಾದರೆ ನರ್ವೇಟ ಕಣ್ಣು ಇರುತ್ತೆ, ಕಾಣಿಸೋದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಅದ್ರ ಕಣ್ಣನ್ನು ನೋಡೋದಕ್ಕೆ ಬೇರೆ ಇದು ಬೇರೆ. ಕಿವಿ ಕಾಣಿಸುತ್ತೆ, ಕಿವಿ ಇಲ್ಲ ಅಂತಾರೆ. ಕಿವಿ ಹೊಟ್ಟಾಸಾಗಿರುತ್ತೆ, ಕಿವಿ ವರ್ಕ್ ಮಾಡಿದ್ವಿ, ಒಳಗಿಲ್ಲ. ಸ್ಕೂಟರ್ ಇದೆ ವರ್ಕ್ ಮಾಡೋದಿಲ್ಲ ಅಂತಾರೆ. ಆ ಥರ ವೆಹಿಕಲ್ ಇದೆ, ವೆಹಿಕಲ್ ಇದೆ, ಒಂದು ಸ್ಟಾರ್ಟ್ ಆಗ್ತಾ ಇಲ್ಲ. ಆಕಾರನೇ ವೆಹಿಕಲ್ ಅಲ್ಲ, ಬಟ್ ಆಕಾರ ಇಲ್ಲದೆ ವೆಹಿಕಲ್ ಇರೋದಿಲ್ಲ. ಆಕಾರ ಇಲ್ಲದೆ ವೆಹಿಕಲ್ ಇರೋದಿಲ್ಲ, ಬಟ್ ಆಕಾರನೇ ವೆಹಿಕಲ್ ಅಲ್ಲ. ಅದೇ ರೀತಿ ಹೊರಗಿನ ಕಿವಿನೇ ಕಿವಿ ಅಲ್ಲ, ಹೊರಗಿನ ಕಣ್ಣೇ ಕಣ್ಣಲ್ಲ. ಅದಕ್ಕೆ ಹಾವು ಬದಲಾದ ಮಾಡಿ ಏನಿಲ್ಲ, ಹಾವುಗಳಿಗೆ ಕಿವಿ ಇಲ್ಲೇ ಇಲ್ಲ. ಆದ್ರೆ ಕಣ್ಣಿಂದ ನೋಡ್ತಾ ಅದು ಕೆಳದ ಮಾಡುತ್ತೆ ಅಂತ ಹೇಳಿ, ಆ ಕೆಲಸ ಅಲ್ಲಿ ಮಾಡುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ದೋಷ ಅಲ್ಲ. ಹೊರಗಿನ ಕಣ್ಣು ಆಕಾರ ಇಷ್ಟಲ್ಲಿ ಏನೇನು ಭಾಗ ಇದೆ ಅಂತ ಹೇಳಿದ್ರು. ಇದರಲ್ಲಿ ಆಯಾ ಜಾಗದಲ್ಲಿ ದೇವತೆಗಳು ಹಾಗೆ ಮಾಡ್ತಾರೆ ಪುಸ್ತಕ. ಅದು ಓಂ ಜನ್ಮಾದ್ಯಶ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ.